ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನಸಾರಣಸೇ ಪುತ್ತುಂಗವಾಕ್ತರಂಗಾಯ ಮಧ್ವದುದ್ದಾರ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಧೃತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿಸು ವಿದ್ಯಾಬಾಲಕಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತೇವ ಶಪಥೋಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪಿತಾಹಮಸ್ಯ ಜಗತಃ ಮಾತಾ ತಾತಾ ಪಿತಾಮಹಃ. ವೇದ್ಯಂ ಪವಿತ್ರಂ ಓಂಕಾರಂ ಋಕ್ಸಾಮ ಯಜುರೇವಚ. ಅಷ್ಟೇ ಅಲ್ಲ, ನಾವು ನಮ್ಮ ಹೃದಯದಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಬೇಕಾದ ಗುಣಗಳು ಹೇಳ್ತಾ ಬರ್ತಾ ಇದ್ದಾರೆ. ಪಿತಾಹಮಸ್ಯ ಜಗತಃ, ಈ ಜಗತ್ತಿಗೆ ನಾನು ಪಿತ, ಹುಟ್ಟು ಕೊಟ್ಟವ. ಸರಿ, ದೇವರನ್ನು ಹುಟ್ಟುಕೊಟ್ಟವ ಅಂತ ಚಿಂತನೆ ಮಾಡಿದರೆ ಏನು ಉಪಯೋಗ? ಜಗತ್ತಿಗೆಲ್ಲ ಹುಟ್ಟುಕೊಟ್ಟ 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 ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿರುತ್ತೆ. ಏನಾದರೂ ತೊಂದರೆಗಳು ಬಂದರೆ, ಏನಾದರೂ ಆದರೆ, ನಿಮ್ಗೆ ಯಾರಿದ್ದಾರೆ? ನಮ್ಮಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾಳೆ. ಹೌದು, ಅಪ್ಪ ಅಮ್ಮ ಮಕ್ಕಳನ್ನು ಹೆತ್ತವರು ಹೊತ್ತೇ ಇರ್ತಾರೆ. ಅವರ ಪ್ರಾಣ ಇರುವ ಪರ್ಯಂತ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಅವರು ನೋಡ್ತಾರೆ. ಅವ್ರಿಗಾಗಿಲ್ಲ, ಮಕ್ಕಳೆಲ್ಲೋ ಇರ್ತಾರೆ, ಎಲ್ಲೋ ಫಾರಿನಲ್ಲಿ ಕೂತಿರ್ತಾರೆ. ಹೌದಾ? ಅಂಥವರಿಗೆ ತೊಂದರೆ ಆಗಿರುತ್ತೆ, ಏನಾದರೂ ಆಗಿರುತ್ತೆ. ಅದಕ್ಕೇನು ಮಾಡುತ್ತೆ? ಇವರು ಹೋಗಿ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ದೇವರ ಹತ್ರ ಕೇಳ್ತಾ ಕೂತಿರ್ತಾರೆ. ಆ ಒಂದು ಆಟಿಟ್ಯೂಡ್ ಅಂದ್ರೆ ಮಕ್ಕಳ ಮೇಲೆ ಅಭಿಮಾನ ಅಪ್ಪ ಅಮ್ಮಂದರಿಗೆ ಸಹಜವಾಗಿ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವರ ಮೇಲೆ ರಕ್ಷಣೆ ಮಾಡಲೇಬೇಕೆಂಬ ಸಹಜವಾದ ಅಭಿಮಾನ ಯಾರಿಗಿದೆ ಅಂದ್ರೆ, ನಮಗೆ ಈ ಜನ್ಮದಲ್ಲಿ ಅಪ್ಪ ಅಮ್ಮ, ಬರೋ ಜನ್ಮದಲ್ಲಿ ಇನ್ನೊಬ್ಬರು ಬೇರೊಬ್ಬರು ಬರ್ತಾ ಹೋಗ್ತಾರೆ. ಆದರೆ ಎಲ್ಲಾ ಕಾಲದಲ್ಲೂ ಅಪ್ಪ ಅಮ್ಮ ನಾನೇ ಅಂದರೆ, ಇಡೀ ಜಗತ್ತಿಗೆ ಪ್ರತಿಯೊಬ್ಬ ಸಜ್ಜೀವ ರಾಶಿಯನ್ನ ರಕ್ಷಣೆ ಮಾಡಲಿಕ್ಕೆ ತಂದೆ ತಾಯಿಗಳ ಸ್ಥಾನದಲ್ಲಿದ್ದುಕೊಂಡು ರಕ್ಷಣೆ ಮಾಡುವಂಥ ಶ್ರೀಹರಿಯೇ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಕೃಷ್ಣ. ನನಗ್ಯಾರಿಲ್ಲ, 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 ಎಲ್ಲರೂ ನನ್ನ ಕೈ ಬಿಟ್ಟವರೇ ಅಂದರೆ, ಕೈ ಬಿಡದೇ ಇರುವವ ನನ್ನನ್ನು ಬಿಟ್ಟು ಕೈ ಬಿಡುವವ್ರನ್ನ ಯಾಕೆ ಹಿಡ್ಕೊಡ್ತೀಯ? ಎಂದಿಗೂ ಕೈ ಬಿಟ್ಟು ಬಿಟ್ಟು ಹೋಗೋರೇ ಇಲ್ಲ. ಕೈ ಬಿಡದೇ ಇರುವ ಶ್ರೀಹರಿ ಮಾತ್ರ, ಅವನ ಕೈ ನಾವು ಬಿಟ್ಟು ಕೈ ಬಿಟ್ಟು ಹೋಗುವವರ ಕೈ ಹಿಡೀಲಿಕ್ಕೆ ಒದ್ದಾಡುತ್ತೀವಿ, ಅವ್ರ ಕೈ ಬಿಟ್ಟು ಹೋದರೆ ಒದ್ದಾಡುತ್ತೀವಿ. ಅಯ್ಯೋ, ಬಿಟ್ಟು ಹೋದರಲ್ಲ. ಕೃಷ್ಣ ಹೇಳುತ್ತಾನೆ, ಕೈ ಬಿಟ್ಟು ಹೋಗೋದವರ ಲಕ್ಷಣವಯ್ಯ. ಯಾಕೆ ಅಂದ್ರೆ, ಅವರು ಸ್ವತಂತ್ರವಾಗಿ ಕೈ ಬಿಟ್ಟು ಹೋಗ್ಲಿಕ್ಕಾಗ್ಲಿ ಕೈ ಹಿಡೀಲಿಕ್ಕಾಗ್ಲಿ ಆಗಲ್ಲ. ಅವರವರ ಕರ್ಮಾನುಸಾರ ಕೈ ಹಿಡಿತಾರೆ ಸ್ವಲ್ಪ ಕಾಲ, ನಂತರ ಅವರಿಗೂ ಆಗಲ್ಲ. ಯಾಕೆ? ನಾನೇ ಬಿಡಿಸಿಬಿಡುತ್ತೇನೆ. ನಿನ್ನ ಕರ್ಮ ಅವನ ಕರ್ಮ ಬಿಟ್ಟು ಹೋದರೆ, ಕರ್ಮ ಪ್ರಕಾರ ಇಬ್ಬರಿಗೂ ಸಂಬಂಧ ಬಿಟ್ಟು ಹೋದರೆ ನಾನೇ ಬಿಡಿಸ್ತೇನೆ. ಹಾಗಾದ್ರೆ ನಮ್ಮ ಕೈ ಹಿಡಿಯೋ ನಾಥ ಯಾರು? ನಾನಿದ್ದೇನೆ ಅಲ್ಲ. ನಮ್ಮ ಅಪ್ಪ ಅಮ್ಮ ತೋರಿದಷ್ಟು ಅಭಿಮಾನನೇ ತೋರಿಸ್ತೀಯ? ಹಾ, ಅದಕ್ಕಿಂತ ಜಾಸ್ತಿ ಅಭಿಮಾನ ನಾನು ತೋರ್ತಾನೇ ಇದ್ದೇನೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಗೊತ್ತಾಗದ ಹೇಳ್ತಾ ಇದ್ದೇನಲ್ವಾ, ಪಿತಾಹಮಸ್ಸ ಜಗತಃ ಅಂದರೆ ಒಬ್ಬರೇ ಕೂತಾಗ ನನಗೆ ಅವನಿದ್ದಾನೆ ಅವನಿದ್ದಾನೆ, ನನಗೇನು ತೊಂದರೆ ಬಂದರೂ ರಕ್ಷಣೆ ಮಾಡುವ ಸ್ವಾಮಿ ಇದ್ದಾನೆ ಎಂಬ ನೆನಪು ಸದಾ ಇರಲಿ. ರಕ್ಷತೀತ್ಯವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ, ಅವ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎಂಬ ವಿಶ್ವಾಸ. ಯಾಕೆ ರಕ್ಷಣೆ ಮಾಡಬೇಕು ಅಂದ್ರೆ ಅವನವ ಅಂದ್ರೆ ಏನು, ಅವನ ಮೇಲೆ ಆಧಾರ ಪಟ್ಟವ, ಅವ ರಕ್ಷಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯಾರ ಗುರುತು ಅಂದುಕೊಂಡಿರ್ತಾನೋ ಅವನಾನು, ಅವನನ್ನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ. ಜಗತಃ ಪಿತಾ ಮಾತ, ಇನ್ನು ಕೊನೆಗೆ ಹೇಳ್ತಾನೆ ಧಾತ. ಧಾತ ಅಂದ್ರೆ ಪೋಷಕ ಅಹಮಿತಿ, ಅಂದರೆ ದೇವ ಹುಟ್ಟು ಕೊಟ್ಟ ರಕ್ಷಣೆ ಮಾಡುತ್ತಾನೆ, ಪೋಷಣೆ ಹೇಗಪ್ಪ, ನಾನೇ ಪೋಷಣೆ ಮಾಡುವವ, ಹುಟ್ಟು ಕೊಟ್ಟವ ನಾನೇ ಪೋಷಣೆ ಮಾಡುವವ ನಾನೇ. ಅದಕ್ಕೆ ಹೇಳುತ್ತಾರೆ ಕೃಷ್ಣ ಹೇಳಿದ ಮಾತುಗಳನ್ನ ನಂಬಿ ನಡೆಯಲಿಕ್ಕೆ ನೋಡಿದವರನ್ನ ಜ್ಞಾನಿಗಳು, ಕೇಳಿ ಬಿಟ್ಟವರನ್ನ ಅಜ್ಞಾನಿಗಳು. ಇಷ್ಟೇ ಜ್ಞಾನಿಗಳಿಗೂ ಅಜ್ಞಾನಿಗಳು ವ್ಯತ್ಯಾಸ. ವಿಷಯ ಗೊತ್ತಿದ್ರೂ ಅನುಭವಕ್ಕಿಡಲಿಕ್ಕೆ ಪ್ರಯತ್ನ ಪಡಲ್ಲ ಅವರನ್ನ ಅಜ್ಞಾನಿಗಳು ಅಂತಾರೆ, ಅನುಭವಕ್ಕಿಟ್ಟವರನ್ನ ಜ್ಞಾನಿಗಳು ಅಂತಾರೆ. ಯಾದವಾರ್ಯರು ಕೃಷ್ಣ ಹೇಳಿದ ಮಾತೆಲ್ಲ ನೋಡಿದರು, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಇದೆ, ಅವನೇ ರಕ್ಷಣೆ ಮಾಡುತ್ತಾನೆ ಎಂಬ ಅವನ ಮಾತನ್ನು ನೋಡಿದರು, ನಂಬಿದರು. ಮನೆಯಲ್ಲಿ ಏನೂ ಪದಾರ್ಥ ಇಲ್ಲ, ಆವಾಗ ಸ್ವಾಮಿ ಏನಯ್ಯ ನೀನು ನಂಬಿದೆ ಅಂತ ತಂದು ಹಾಕಿದೆ. ಎಲ್ಲವನ್ನ ದಿನಾಗವನೇ ಕೊಡ್ತಾ ಇದ್ದ, ಆಗ ವಿಶೇಷವಾಗಿ ತಂದು ಕೊಟ್ಟು ನಾನು ಇದ್ದೇನೆ ಅಂತ ತೋರಿಕೊಟ್ಟ. ಆ ರೀತಿಯಲ್ಲಿ ಧಾತ ಅಂದ್ರೆ ವಿಶೇಷವಾಗಿ ಪೋಷಕ, ಪಿತಾಮಹ. ಪಿತಾಮಹ ಅಂತ ಹೇಳಿದ್ರು, ಅಲ್ಲ ಅಪ್ಪ ಅಮ್ಮ ಆಯಿತು, ಪೋಷಣೆ ಮಾಡುವವರು ಆಯಿತು, ಪಿತಾಮಹ ಯಾಕೆ? ಇವಾಗ ನಮಗೆ ಪಿತಾಮಹ ನೆನಪಾಗುವುದೇ ಶ್ರಾದ್ದ ಕಾಲಕ್ಕೆ, ಪಿತಾ ಪಿತಾಮಹ ಪ್ರಪಿತಾಮಹ ಅಂತ ಅಷ್ಟೇ. ಪಿತಾಮಹ ನೆನಪ್ಯಾಕೆ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಅಪ್ಪನಿಗಿಂತ ಅಭಿಮಾನ ಸಲಿಗೆ ತಾತನತ್ತರಿರುತ್ತೆ ಮೊಮ್ಮಕ್ಕಳಿಗೆಲ್ಲ. ಚಿಕ್ಕ ಮಕ್ಕಳಿಗೆ ತಾತನತ್ರ ಇರುವ ಸಲಿಗೆ ಅಪ್ಪನತ್ರ ಇರಲ್ಲ, ಅಪ್ಪನತ್ರ ಆ ಸಲಿಗೆ ಇರಲ್ಲ, ಅಭಿಮಾನ ತಾತನಿಗೆ ಮಕ್ಕಳ ಮೊಮ್ಮಕ್ಕಳ ಮೇಲೆ ಬಹಳ ಜಾಸ್ತಿ. ಅದಕ್ಕೆ ಹೇಳುತ್ತಾರೆ ಅಯ್ಯ ನೀನು ತಂದೆ ಅಂದ ಕೂಡಲೇ ಸ್ವಲ್ಪ ರಿಸರ್ವ್ ಆಗಿರ್ತೀಯ, ಅಭಿಮಾನ ತೋರುತ್ತೀಯ, ಸ್ವಲ್ಪ ರಿಸರ್ವ್ ಆಗಿರ್ತೀಯ ಅನ್ನೋದೇ ಇಲ್ಲ ನಿನ್ನ ತಾತ ಅಂದುಕೊಳ್ಳಯ್ಯ ನನ್ನ ಪೂಜ್ಯನ. ಪಿತಾಮಹ ಅಂದ್ರೆ ಪೂಜ್ಯ ಅಂತ ಅರ್ಥ. ಅಷ್ಟೇ ಅಲ್ಲ, ನಿನ್ನ ಹತ್ತಿರ ಕರೆದು ಅಭಿಮಾನ ತೋರುವ ವ್ಯಕ್ತಿಗಳಲ್ಲಿ ನಾನೇ. ಅಲ್ಲ ನೀನು ಈಗ ಗೊತ್ತಾಯ್ತು, ನಮ್ ತಾತ ಇದ್ದಾರೆ ಅವ್ರು ತೋರ್ತಾರೆ, ನಿಮ್ ತಾತ ತೋರೋದಲ್ಲ, ನಿಮ್ ತಾತನೊಳಗಿದ್ದು ಅಭಿಮಾನ ತೋರುತ್ತಾ ಇರೋ ತಾತ ನಾನೇ. ನಿಮ್ಮ ತಾತನಿಗೆ ಬುದ್ಧಿ ಕೊಟ್ಟು ಈ ಮೊಮ್ಮಗನ ಮೇಲೆ ಅಭಿಮಾನ ತೋರು ತೋರು ಅಂತ ಹೇಳುವ ತಾತ ನಾನೇ ಕೂತಿದ್ದೇನೆ. ನಿಮ್ಮ ತಾತ ಗೊಂಬೆ ಮಾತ್ರ, ಅಪ್ಪ ಅಮ್ಮ ಗೊಂಬೆ ಮಾತ್ರ, ನಾನೊಳಗಿದ್ರೆ ಅವರ ಅಭಿಮಾನ ತೋರುತ್ತಾರೆ, ನಾನು ಚೂರು ಬದಲಾಯಿಸಿದ್ರೆ ಅಪ್ಪ ಅಮ್ಮನೇ ನಿನ್ನೆ ದ್ವೇಷ ಮಾಡಲಿಕ್ಕೆ ಶುರು ಮಾಡುತ್ತಾರೆ, ತಾತನೇ ಹೊಡಿಲಿಕ್ಕೆ ಶುರು ಮಾಡುತ್ತಾನೆ. ಅಭಿಮಾನ ಅವರಲ್ಲಿ ನಿಂತು ನಿನ್ನ ಮೇಲೆ ತೋರುವವನು ನಾನೇ. ವೇದ್ಯಂ ಪವಿತ್ರಂ ಓಂಕಾರಂ, ವೇದ್ಯಂ ವಸ್ತು ಪವಿತ್ರಂ ಚ ಅಹಮೇವ. ಯಾವುದಾದರೆ ನಮ್ಮನ್ನ ಪವಿತ್ರ ಮಾಡುತ್ತೋ, ಯಾವುದನ್ನ ಕುರಿತು ತಿಳಿದರೆ ಜಗತ್ತಿನಲ್ಲಿ ಎಲ್ಲಾ ತಿಳಿದಂತಾಗುತ್ತೋ ಅಂತಹ ವಸ್ತು ನಾನಂದೆ. ನನ್ನನ್ನ ತಿಳಿದರ ಎಲ್ಲ ತಿಳಿದಂತೆ. ಅಲ್ಲ ನಿನ್ನನ್ನು ತಿಳಿಯೋದು ಅಂದ್ರೆ ಏನು, ಎಲ್ಲವನ್ನ ತಿಳಿಯೋದು ಅಂದ್ರೆ ಏನು? ನಾವು ಎಲ್ಲ ತಿಳಿಯಲಿಕ್ಕೆ ಹೋಗ್ತೇವೆ, ಅವನನ್ನ ತಿಳಿಯಲಿಕ್ಕೆ ಹೋಗಲ್ಲ. ದೃಷ್ಟಾಂತ, ಹುಟ್ಟಿದಾಗ್ಲಿಂದ ನಮ್ಮ ದೃಷ್ಟಿ ಎಲ್ಲ ಅದರ ಮೇಲೆ ಕೂತಿದೆ, ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ. ನಮ್ಮ ಓದು ಹಾಗೆ ಹೇಳಿಕೊಡುತ್ತೆ, ಏನಂತ ಈ ಪದಾರ್ಥ ನೋಡಿ ಇದರ ಲಕ್ಷಣಗಳು ಹೀಗೆ, ಇದರ ಲಕ್ಷಣಗಳು ಹೀಗೆ, ಇದನ್ನು ಇದಕ್ಕೆ ಸೇರಿಸಿದ್ರೆ ಹೀಗಾಗುತ್ತೆ, ಇದು ಹೀಗೆ ಮಾಡುತ್ತೆ. ವ್ಯಕ್ತಿಗಳನ್ನು ನೋಡ್ತೀವಿ, ಅವರು ಒಳ್ಳೆಯವರು, ಇವರು ಕೆಟ್ಟವರು, ಅವರು ದೊಡ್ಡವರು, ಅವರು ಬಹಳ ದೊಡ್ಡವರು, ಹೀಗೆ ವ್ಯಕ್ತಿಗಳನ್ನು ನೋಡಿ ಇವರೇ 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 ಅಂತ ಪರಿಚಯ, ಹಾಗೆ ಪದಾರ್ಥಗಳನ್ನು ನೋಡಿ ಇದೇ ಮಾಡುತ್ತೆ ಅದೇ ನೋಡುತ್ತೆ ಹಾಗೆ ಅಂತ ಪರಿಚಯ. ಪೊಟ್ಯಾಸಿಯಂ ಸೈನೈಡ್ ತಗೊಂಡ್ರೆ ಕೊಲ್ಲುತ್ತೆ, ಹುಟ್ಟಿದಾಗ್ಲಿಂದ ಅದೇ ಪರಿಚಯ, ಏ ಪೊಟ್ಯಾಸಿಯಂ ಸೈನೈಡ್ ಅದು ಕೊಲ್ಲುತ್ತೆ. ಹಾಗೆ ಒಳ್ಳೆ ಹಣ್ಣು ರುಚಿ ಕೊಡುತ್ತೆ, ಹೊಟ್ಟೆ ತುಂಬುತ್ತೆ. ಒಟ್ಟಾರೆ ವ್ಯಕ್ತಿಗಳು ಪದಾರ್ಥಗಳು ಎಲ್ಲದರ ತಿಳುವಳಿಕೆ ಸಂಪಾದನೆ ಮಾಡಿಕೊಳ್ತಾ ಬಂದು ಇನ್ನ ಸಾಕಾಗಿಲ್ಲ, ಇನ್ನ 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 ಬರ್ತಾ ಇದ್ರು. ಅವಾಗಂದ ಒಂದು ನೋಡ್ರಯ್ಯ, ಆ ಪದಾರ್ಥಗಳಲ್ಲಾಗಲಿ ವ್ಯಕ್ತಿಗಳಲ್ಲಾಗಲಿ ನಾನೇ ಕೂತಿದ್ದೇನೆ, ನಾನೇ ಆ ಪದಾರ್ಥಗಳಲ್ಲಿದ್ದು ಆಯಾ ಲಕ್ಷಣಗಳು ಹೊರಹಾಕುವವ, ವ್ಯಕ್ತಿಗಳಲ್ಲಿದ್ದು ಅವರ ಗುಣಗಳನ್ನ ಹೊರಗೆ ತೋರುವವ ನಾನೇ. ನನ್ನ ಪರಿಚಯ ಮಾಡಿಕೊಂಡ್ರ ಇಡೀ ಜಗತ್ತಿನ ಪರಿಚಯ ನಿಮಗೆ ಒಳಗೇ ಆಗಿಬಿಡುತ್ತೆ ಅಂತ ಅದಕ್ಕೆ ಹೇಳ್ತಾರೆ. ಹಾಗಾದರೆ ಇದು ದೊಡ್ಡ ರಹಸ್ಯ, ಕೃಷ್ಣ ಹೇಳಿಕೊಡುವ ರಹಸ್ಯ ಇದು. ಏನದು ಅಂದರೆ, ನನ್ನನ್ನು ತಿಳಿದರೆ ಎಲ್ಲ ತಿಳಿದಂತೆ, ನನ್ನನ್ನು ತಿಳಿಯದಿದ್ದರೆ ಏನು ತಿಳಿಯದಂತೆ. ಇದಕ್ಕೆ ದೃಷ್ಟಾಂತ ಏಕಾದಶ ಸ್ಕಂದದಲ್ಲಿ ಬರುವಂತ ಅವಧೂತ ಉಪಾಖ್ಯಾನ. ಅವಧೂತ ಉಪಾಖ್ಯಾನ, ಅವಧೂತ ಉಪಾಖ್ಯಾನದಲ್ಲಿ ಏನು ಬರುತ್ತೆ? ಅವಧೂತ ಯದು ಮಹಾರಾಜನಿಗೆ ಹೇಳುತ್ತಾನೆ, ನನಗೆ 24 ಜನ ಗುರುಗಳಯ್ಯ, ಎಲ್ಲ ಗುರುಗಳಿದ್ದಾರೆ, ಆಕಾಶವು ಒಂದು ಗುರುವೇ, ಭೂಮಿ ಅಗ್ನಿ ನೀರು ವಾಯು, ಆದ ಮೇಲೆ ಚಿಕ್ಕ ಹುಡುಗ ಹುಡುಗಿ, ಹೌದಾ, ಹಾವು ಆನೆ, ಆ ಬಾಣವನ್ನ ಚೂಪ್ ಮಾಡುವವ, ಎಲ್ಲ ಪಟ್ಟಿ ಕೊಡ್ತಾರೆ. ಚೆನ್ನಾಗಿದೆ. ನಾವೇನಂದುಕೊಂಡು ಅಂದರೆ ಅವಧೂತನಿಗೆ ಅವೆಲ್ಲ ನೋಡಿದಾಗ ಜ್ಞಾನ ಬಂತು, ಅವೇ ಅವಧೂತನಿಗೆ ಗುರುಗಳು. ಆ ಪದಾರ್ಥಗಳು ವ್ಯಕ್ತಿಗಳೇ ಗುರುಗಳಾದರೆ ಅವರನ್ನು ನೋಡಿದವರಿಗೆಲ್ಲ ಜ್ಞಾನ ಯಾಕೆ ಬರಲಿಲ್ಲ? ಅವಧೂತನಿಗೆ ಜ್ಞಾನ ಯಾಕೆ ಬಂತು? ಆಕಾಶ ದಿನಾಗೂ ನೋಡ್ತಾ ಇದ್ದೇವೆ, ಆಕಾಶ ದಿನಾಗೂ ನೋಡ್ತಾ ಇದ್ದೇವೆ. ಎಂದಾದರೂ ಕೂಡ ಆಕಾಶ ಎಲ್ಲ ಕಡೆ ಇದೆ, ಅಂಟಿಲ್ಲ ಇದೆ ಇದೆ, ನಾನು ಹಾಗಿರಬೇಕೆಂಬ ಬುದ್ಧಿ ಎಂದಾದರೂ ಬಂತ? ಆಕಾಶ ನೋಡಿ ನೋಡಿ ಸಾಕಾಯ್ತು ನಮಗೆ, ಹೌದು ನೋಡೋದು ಬಿಟ್ಬಿಟ್ಟು, ಯಾಕೆ ಸುಮ್ಮನೆ ನೋಡೋದು, ಯಾಕೆ ಟೈಮ್ ವೇಸ್ಟ್ ಮಾಡೋದು? ಆದರೆ ಅವರಿಗೆ ಮಾತ್ರ ಬುದ್ಧಿ ಬಂದದ್ದು ಯಾಕೆ, ತಿಳುವಳಿಕೆ, ನಮಗ್ಯಾಕೆ ಬರ್ತಾ ಇಲ್ಲ ಅಂದ್ರೆ, ಇಷ್ಟೇ, ನಾವು ಆಕಾಶವನ್ನೇ ನೋಡ್ಲಿಕ್ಕೆ ಹೋದ್ರೆ ಹಾಗೆ ಕಾಣುತ್ತೆ. ಅವರೇನು ಮಾಡಿದ್ರು ಅಂದ್ರೆ, ಒಳಗಿರುವ ಭಗವಂತನನ್ನ ತಿಳಿದ್ರು. ಏನಂತ, ಇವ ಗುರು, ನನ್ನ ಹೃದಯದಲ್ಲಿರುವ ಭಗವಂತನೇ ಗುರು, ಇವನೇ ಎಲ್ಲದರ ಪರಿಚಯ ಮಾಡಿಕೊಡುವಂತಹ ಗುರು ಅಂತ ದೇವರನ್ನ ನಂಬಿದರು. ಅದಕ್ಕೆ ಭಗವಂತ ಏನು ಮಾಡಿದ? ಈ ಸರಿಯಾಗಿ ನೋಡಿ, ಅವಧೂತ ಆಕಾಶವನ್ನ ನೋಡಿದ. ನೋಡಿಸಿದ್ದು ಯಾರು? ಒಳಗಿರುವ ದೇವ. ಹಾಗೆ ಆ ಪದಾರ್ಥವನ್ನ ತಿಳಿಸಿದ್ದು ಯಾರು? ಒಳಗಿರುವ ದೇವ. ಆಕಾಶವನ್ನ ತೋರಿದಾಗ ಅದರ ಗುಣವನ್ನ ನೋಡು, ಇದರ ಗುಣ ಇಂಥದ್ದು ಅಂತ ತೋರಿಸಿದ್ಯಾರು? ದೇವ. ಹಾಗೆ ಆ ಗುಣದಂತೆ ನಿನ್ನಲ್ಲೂ ಆ ಗುಣ ಬರಬೇಕು ಅಂತ ಹೇಳಿಕೊಟ್ಟದ್ಯಾರು? ಒಳಗೆ ದೇವ. ಹಾಗಾದ್ರೆ ಗುರು ಯಾರಾದರೂ? ಪದಾರ್ಥವೋ ಒಳಗಿರುವ ಭಗವಂತನೋ. ಹಾಗಾದರೆ ನಾವು ಬರೇ ಪದಾರ್ಥಗಳನ್ನ ನೋಡುತ್ತಾ ಹೋದರೆ ಏನು ಪರಿಚಯ ಆಗಲ್ಲ ಸರಿಯಾದದ್ದು. ಒಳಗೆ ಎಲ್ಲದರ ಪರಿಚಯ ಮಾಡಿಕೊಡುವ ಭಗವಂತ, ನಮ್ಮ ಹೃದಯದಲ್ಲಿರುವ ಭಗವಂತನೇ ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಇರದೆ ಒಂದೇ ಕಡೆ ಇರುವ ಜೀವರಿಗೆ, ಒಂದೇ ಕಡೆ ಇರುವ ಜೀವರಿಗೆ ಪದಾರ್ಥದೊಳಗೂ ಎಲ್ಲಾ ಕಡೆ ಕೂಡ ದೇವರಿದ್ದಂತೆ ಇರಲಿಕ್ಕಾಗಲ್ಲ. ದೇವರಿಗೆ ಗೊತ್ತಿದ್ದಷ್ಟು ಪರಿಚಯ ಇವರಿಗೆ ಆಗುತ್ತಾ? ಸಾಧ್ಯವೇ ಇಲ್ಲ. ಆದ್ದರಿಂದ ಜಗತ್ತಿನ ಪೂರ್ಣ ಪರಿಚಯ ಯಾರಿಗಿದೆ? ದೇವರಿಗಿದೆ. ಹಾಗಾದರೆ ಅಂಥ ದೇವರನ್ನ ಏನಂತ ತಿಳಿಯಬೇಕು? ದೇವರನ್ನ ತಿಳಿದರೆ ಸಾಕು, ತಿಳಿದರೆ ಸಾಕು, ದೇವರು ದೇವರನ್ನು ತಿಳಿದರೆ ಸಾಕ ಅಂದ್ರೆ ಅಲ್ಲ. ಎಲ್ಲಾ ಕಡೆ ಇರುವಂಥವ ಇವನೇ, ಎಲ್ಲದರ ಜ್ಞಾನ ಇರುವಂಥವ ಇವನೇ, ನಂಬಿದವರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಎಲ್ಲದರ ಪರಿಚಯ ಮಾಡಿಕೊಡುವವ ಇವನೇ ಅಂತ ದೇವರನ್ನ ನಾವು ತಿಳಿಯಬೇಕು. ದೇವರನ್ನ, ನಮ್ಮ ಹೃದಯದಲ್ಲಿರುವ ದೇವರನ್ನ ನೀನೇ ಎಲ್ಲ ಪರಿಚಯ ಮಾಡಿಕೊಡುವವ ಅಂತ ಚಿಂತನೆ ಮಾಡಿದರೆ ಅವಾಗ ಭಗವಂತ ನಾವು ಹುಟ್ಟಿದಾಗ್ಲಿಂದ ನೋಡಿದ ಆಕಾಶ ಅದು ಇವತ್ತು ಬೇರೆದೇ ಕಾಣುತ್ತೆ, ಅಯ್ಯೋ ಇದಕ್ಕೆ ಅಂಟೇ ಇಲ್ಲ ಎಂಬುದು ಅವಾಗ ಹೊಳೆಯುತ್ತೆ. ಯಾಕೆ? ಅವ ತಿಳಿಸಿದರೆ. ಹಾಗೆ ಇದನ್ನೇ ಹೇಳುತ್ತಾ ಇದ್ದಾರೆ. ವೇದ್ಯಂ ನನ್ನನ್ನ ತಿಳಿದರೆ, ಅಂದರೆ ಎಲ್ಲವನ್ನ ತಿಳಿಸುವವ ಇವನೇ ಎಂದು ನನ್ನನ್ನ ತಿಳಿದರೆ ನಾನು ಎಲ್ಲ ತಿಳಿಸಿಕೊಡ್ತೇನೆ. ಪ್ರತಿಯೊಂದನ್ನು ಪಾಠ ಹೇಳಿಕೊಡುವ ಗುರು ನಾನೇ. ವೇದ್ಯಂ ಅಲ್ಲ, ಪಾಠ ಹೇಳಿಕೊಡ್ತೀಯ. ತುಂಬ ಜನ ಇರ್ತಾರೆ ಪಾಠ ಹೇಳಿಕೊಡ್ತಾರೆ. ಪಾಠ ಹೇಳಿಕೊಡುವಾಗ ಅವರ ದೋಷಗಳು ಪಾಠದ ಸರಿ ಸೇರಿಕೊಂಡು ಬರ್ತಾ ಇರುತ್ತೆ. ರಘುಪ್ರೇಮ ತೀರ್ಥರು ಹೇಳುತ್ತಾರೆ, ಜ್ಞಾನಿಗಳ ಮಾತದು, ಅಯ್ಯ ಪಾಠ ಓದೋದೇ ದೊಡ್ಡದಲ್ಲ, ನಿನಗೆ ಜ್ಞಾನ ಪಡೆಯೋದೇ ದೊಡ್ಡದಲ್ಲ, ಜ್ಞಾನ ಕೊಡುವವರಲ್ಲಿ ಏನಾದರೂ ದೋಷಗಳಿದ್ರೆ ಆ ಜ್ಞಾನದ ಜೊತೆ ಅದೂ ಹರಿದು ಬರುತ್ತೆ ನಿನಗೆ. ಹಾಗಾದರೆ ಜ್ಞಾನ ಯಾರಿಂದ ಪಡೆಯಬೇಕು? ಯಾವ ದೋಷ ಇಲ್ಲದವರು ನಮಗೆ ಹೇಳಿದರೆ ನಮಗೆ ಆ ದೋಷ ಬರಲ್ಲ. ಆವಾಗ ಸಂಶಯ. ಒಂದು ರುಜುಗಣಸ್ಥರು ಬಿಟ್ಟರೆ, ಲಕ್ಷ್ಮೀ ದೇವಿ ರುಜುಗಣಸ್ಥರು ಬಿಟ್ಟರೆ ದೋಷ ಇಲ್ಲದವರು ಯಾರು? ಎಲ್ಲ ದೋಷ ಇದ್ದವರೇ. ಮತ್ತೆ ನಾವು ಪ್ರವಚನ ಪಾಠ ಯಾರಿಂದ ಕೇಳಬೇಕು? ದೋಷ ಇಲ್ಲದವರಿಂದ ಕೇಳಿದರೆ ಒಳ್ಳೆಯದು, ದೋಷ ಇದ್ರೆ ಆ ದೋಷ ಬರುತ್ತೆ ಅಂದರೆ ನನ್ನ ಗೊತ್ತಿ ಏನು? ಪ್ರವಚನ ಕೇಳಬಾರದು, ಪಾಠ ಕೇಳಬಾರದು. ಅವಾಗ ಹೇಳಿದರು, ನಿಮ್ಮ ಕಲ್ಪನೆ ಹೇಗಿದೆ? ಯಾರು ಪಾಠ ಹೇಳೋದು? ಈ ಆಚಾರ. ಪ್ರವಚನ ಮಾಡೋದು ಯಾರು? ಈ ಆಚಾರರು ಅಂತ ಕೇಳ್ತೀರಾ? ಆ ಆಚಾರ ದೋಷಗಳೆಲ್ಲ ಪ್ರವಚನದಿಂದ ನಿಮಗೆ ಬರುತ್ತೆ, ನಿಮ್ಮ ಥಾಟ್ ಪ್ರಾಸೆಸ್ ಮೇಲೆ ಹೋಗುತ್ತೆ. ಹಾಗಲ್ಲದೆ ಇವರ ಮೂಲಕ ಪ್ರವಚನ ಮಾಡುತ್ತಾ ಇರೋದು, ಮಾಡಿಸ್ತಾ ಇರೋದು ಭಗವಂತ. ಅವ ನನಗೆ ತಿಳುವಳಿಕೆ ಕೊಡ್ತಾ ಇದ್ದಾನೆ ಅಂತ ತಿಳಿಯುತ್ತೀರಾ? ಅವಾಗ ಆ ವ್ಯಕ್ತಿ ಏನು ಹೇಳುತ್ತಾ ಇರ್ತಾರೆ ಅವರ ದೋಷಗಳು ಬದಿಗೊತ್ತಿ ನಮಗೆ ಶುದ್ಧ ಜ್ಞಾನ ಮಾತ್ರ ಬರುತ್ತೆ. ಇದು ದೇವರಲ್ಲಿ ನಾವು ಮಾಡಬೇಕಾದ ದೃಷ್ಟಿ. ಅದಕ್ಕೆ ಹೇಳ್ತಾರೆ ವೇದ್ಯಂ ಪವಿತ್ರಂ. ದೋಷಗಳಿದ್ರೂ ಕೂಡ ಜ್ಞಾನ ಬರುವ ಸ್ಥಾನದಲ್ಲಿ ಏನಾದರೂ ದೋಷಗಳಿದ್ರೂ ಕೂಡ ಆ ದೋಷಗಳನ್ನು ತೆಗೆದು ಪವಿತ್ರರನ್ನಾಗಿ ಮಾಡುವ ಪವಿತ್ರವಾದ ವಸ್ತು ನಾನೇ. ಆದ್ದರಿಂದ ನೀವು ಜ್ಞಾನ ಪಡೆಯುವ ಕಾಲಕ್ಕೆ ಒಳಗಿದ್ದ ನನ್ನನ್ನ, ಹೇಳುವ ಕಡೆ ಇರುವ ನನ್ನನ್ನ, ಇವೆರಡೂ ರೂಪಗಳನ್ನು ಚಿಂತನೆ ಮಾಡಿ ನಿಮಗೆ ಶುದ್ಧವಾದ ಜ್ಞಾನ ಸಿಗುತ್ತೆ, ಅನುಷ್ಠಾನಕ್ಕೆ ಬರುತ್ತೆ, ದೋಷಗಳು ನಿಮ್ಮನ್ನ ಅಂಟಲ್ಲ. ಇದನ್ನು ಹೇಳಿಕೊಡ್ತಾರೆ. ಇನ್ನ ಓಂಕಾರಂ ಇಲ್ಲಿ ಹೇಳ್ತಾ ಇದ್ದಾರೆ. ಓಂಕಾರವಲ್ಲಿ ನಾನೇ, ಓಂಕಾರ ನಾನೇ ಅಂದರೆ ಆ ಶಬ್ದ ನಾನೇ ಅಲ್ಲ, ಓಂಕಾರ ಆ ಅಕ್ಷರ, ಆ ಶಬ್ದ ಅದರೊಳಗಿರುವವ ನಾನು, ಅದರೊಳಗಿರುತ್ತೀಯ. ಹಾಗಾದರೆ ಓಂಕಾರ ಏನನ್ನು ಹೇಳುತ್ತೆ? ಗುಣಪೂರ್ಣನಾದವನನ್ನ, ಅಂದರೆ ಯಾವ ದೋಷಗಳು ಇಲ್ಲದೆ ಮಿಸ್ಟರ್ ಕ್ಲೀನ್ ಅಂತ ಹೇಳುತ್ತೆ ಒಬ್ಬ ವ್ಯಕ್ತಿಯನ್ನ. ಅದು ಯಾರು? ನಾನೇ. ಓಂಕಾರದಲ್ಲಿರುವವ ನಾನೇ, ಓಂಕಾರ ಹೇಳುವ ವ್ಯಕ್ತಿ ನಾನೇ. ಓಂಕಾರ ಯಾವ ವ್ಯಕ್ತಿಯನ್ನ ಕುರಿತು ಹೇಳುತ್ತಾ ಇದೆ? ಇಡೀ ಜಗತ್ತಿಗೆ ಆಧಾರನಾದ ಒಬ್ಬ ವ್ಯಕ್ತಿಯನ್ನು ಹೇಳುತ್ತಾ ಇದೆ, ಅವನೇ ನಾನು. ಅಲ್ಲ, ಓಂಕಾರ ಒಂದೇ ಹೇಳಿತಾನೆ ನನ್ನ. ಮತ್ತೆ ನಮಗಿನ ದೊಡ್ಡ ಪಟ್ಟಿ ಇದೆ, 4 ವೇದಗಳು, 18 ಪುರಾಣಗಳು, ಇತಿಹಾಸ, ಆದ ಮೇಲೆ ಆಚಾರ್ಯರು ಬರೆದ 37 ಗ್ರಂಥಗಳು, ಟೀಕಾ ಟಿಪ್ಪಣಿಗಳು, ಇಷ್ಟೆಲ್ಲ ಇವೆ. ಓಂಕಾರ ಮಾತ್ರ ನಿನ್ನನ್ನು ಹೇಳುತ್ತೆ ಅಂದ್ರೆ ಮಿಕ್ಕದ್ದೆಲ್ಲ ಹೇಳಲ್ಲ ಅಂತಾಯಿತಲ್ಲ. ಅಂದ್ರೆ ಓಂಕಾರ ಅಂದ್ರೆ ಏನು ಗೊತ್ತಾ ಅಂದ್ರು? ಓಂಕಾರದ ಗತ್ತು ಗೊತ್ತಿದ್ದವರೇ ಯತಿಗಳು. ಯತಿಗಳಿಗೆ ಓಂಕಾರದ ವಿಶೇಷವಾದ ಜಪದ ಅಧಿಕಾರ, ಜಪಾಧಿಕಾರಿ ಯತಿರಸ್ಸ ಸೂಚಿತ ಅಂತ ಹೇಳ್ತಾರೆ ಆಚಾರ್ಯದಲ್ಲಿ. ಓಂಕಾರದಲ್ಲಿ ಎಲ್ಲ ಅಡಗಿವೆ. ಕಂಪ್ರೆಸ್ಡ್ ಟ್ಯಾಬ್ಲೆಟ್, ಚಿಕ್ಕ ಟ್ಯಾಬ್ಲೆಟ್. 4 ವೇದಗಳು ನೋಡಿ, ಓಂಕಾರದಿಂದ ಹುಟ್ಟಿದ್ದೇ 3 ವ್ಯಾಕೃತಿಗಳು. 3 ವ್ಯಾಕೃತಿಗಳು ಓಂಕಾರದಲ್ಲಿರಬೇಕ? 3 ವ್ಯಾಕೃತಿಗಳಿಂದ ಹುಟ್ಟಿದ್ದೇ ಯಾವುದು? 3 ಪಾದದ ಗಾಯತ್ರಿ. 3 ಪಾದದ ಗಾಯತ್ರಿ, 3 ಪಾದದ ಗಾಯತ್ರಿ ಆ ವ್ಯಾಕೃತಿಗಳಲ್ಲಿ ಅಲ್ಲಿಂದ ಹುಟ್ಟಿದರೆ ಅದರೊಳಗಿರಬೇಕಾ? ಹಾಗಾದರೆ ಮೂರು ಪಾದದ ಗಾಯತ್ರಿ ವ್ಯಾಕೃತಿಗಳಲ್ಲಿದೆ, ವ್ಯಾಕೃತಿಗಳು ಗಾಯತ್ರಿ ಸಹಿತವಾಗಿ ಓಂಕಾರದಲ್ಲಿವೆ. ಮೂರು ಪಾದದ ಗಾಯತ್ರಿ ಅಲ್ಲಿಂದ ಹುಟ್ಟಿ ಬಂದದ್ದೇ, ವಿಶೇಷವಾಗಿ ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತ. ಓಂಕಾರದಲ್ಲಿ ಪುರುಷ ಸೂಕ್ತವೂ ಬಂತು, ಪುರುಷ ಸೂಕ್ತದಿಂದ ಬಂದದ್ದೇ ನಾಲ್ಕು ವೇದಗಳು ಎಲ್ಲ ಬಂದಿದೆ. ಹಾಗಾದರೆ ಒಂದು ಓಂಕಾರದಲ್ಲಿ ಇಡೀ ಎಲ್ಲಾ ವಾಂಗ್ಮಯ ಪ್ರಪಂಚವೆಲ್ಲ ಅಡಗಿ ಹೋಗಿದೆ. ಈ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿ, ಕನ್ಫರ್ಮೇಶನ್ ಇರತಕ್ಕಂಥ ವ್ಯಕ್ತಿ ಓಂಕಾರದಲ್ಲಿ ಎಲ್ಲ ಅಡಗಿವೆ ಅಂತ ತಿಳ್ಕೊಂಡ ವ್ಯಕ್ತಿ ಒಂದು ಸಲ ಓಂಕಾರ ಉಚ್ಚಾರ ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂದರೆ, ನಾಲ್ಕು ವೇದಗಳು, 18 ಪುರಾಣಗಳು, ಇತಿಹಾಸ, ಆದ ಮೇಲೆ ಎಲ್ಲ ಆಚಾರರ 37 ಗ್ರಂಥಗಳು, ಟೀಕಾ ಟಿಪ್ಪಣಿಗಳ ಸಹಿತ ಎಲ್ಲವನ್ನ ಒಮ್ಮೆ ಪಾರಾಯಣ ಮಾಡಿದ ಫಲ ಒಂದು ಸಲ ಓಂಕಾರ ಉಚ್ಚಾರ ಮಾಡಿದರೆ ಬರುತ್ತೆ. ಪ್ರೊವೈಡೆಡ್ ಆ ಉಚ್ಚಾರ ಮಾಡುವಾಗ ತಲೆಯಲ್ಲಿರಬೇಕು, ಈ ಓಂಕಾರದಲ್ಲಿ ಎಲ್ಲ ತುಂಬಿದೆ, ಇದನ್ನ ನಾನು ಉಚ್ಚಾರ ಮಾಡಿದರೆ ಸಾಕು. ಅಲ್ಲ, ಓಂಕಾರದಲ್ಲಿ ಎಲ್ಲವೂ ಇದೆ. ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ ದೇವರನ್ನ ಓಂಕಾರ ಹೇಳ್ತಾ ಇದೆ. ಅವಾಗ ಸಂಶಯ ಬರುತ್ತಲ್ಲ, ಚಿಕ್ಕ ಅಕ್ಷರ, ಚಿಕ್ಕ ಅಕ್ಷರ ಅಷ್ಟು ದೊಡ್ಡ ಎಲ್ಲ ವಿಜ್ಞಾನವನ್ನು ತುಂಬಿಕೊಂಡಿದೆ, ಓಂಕಾರದಲ್ಲಿ ಎಲ್ಲ ಅಡಗಿದೆ ಅಂತ ಹೇಳ್ತೀರಲ್ಲ, ಈ ಚಿಕ್ಕ ಅಕ್ಷರದಲ್ಲಿ ಎಲ್ಲ ಹೇಗ್ರಿ ಅಡಗುತ್ತೆ, ಹೇಗಿರ್ಲಿಕ್ಕೆ ಸಾಧ್ಯ? ಈ ಪ್ರಶ್ನೆ ಬಂತ ಯಾವಾಗಾದ್ರೂ? ಬರಲಿಲ್ಲ. ಆ ಪ್ರಶ್ನೆ ಮಾಡಿದವರೇ ಒಳಗೆ ಕೂತವರು. ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ, ರಾಘವೇಂದ್ರ ಸ್ವಾಮಿಗಳು ಅಪ್ಪನನ್ನ ಕೇಳುತ್ತಾರೆ, ಚಿಕ್ಕ ಹುಡುಗ ಅಕ್ಷರಾಭ್ಯಾಸ ಮಾಡಿಸ್ತಾ ಓಂಕಾರ ಅಂತ ಬರೆಸಿದಾಗ ಇನ್ನ ಅಪ್ಪ ಹೇಳಲಿಲ್ಲ ಏನಂತ, ಈ ಓಂಕಾರ ದೇವರನ್ನು ಹೇಳುತ್ತೆ, ಸರ್ವತ್ರ ವ್ಯಾಪ್ತನಾದ ದೇವರನ್ನು ಹೇಳುತ್ತೆ ಅಂತ ಅಪ್ಪ ಹೇಳಲೇ ಇಲ್ಲ. ಮಗ ಕೇಳತಾ ಇದ್ದಾನೆ, ಈ ಓಂಕಾರ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಹೇಳುತ್ತೆ ಅಂತ ಹೇಳ್ತಿರಲ್ಲ, ದೇವರು ಎಲ್ಲಾ ಕಡೆ ಇದ್ದಾನೆ, ಇದಿಷ್ಟೇ ಇಷ್ಟಿದೆ, ಒಂದೇ ಕಡೆ ಇದೆ, ಅಷ್ಟು ದೊಡ್ಡ ದೇವರನ್ನ ಇದು ಹೇಗೆ ತೋರ್ಲಿಕ್ಕೆ ಸಾಧ್ಯ? ಅಪ್ಪನಿಗೆ ಆಶ್ಚರ್ಯ, ಇಂಥ ಮಗು ಇದು, ಇದು ಹಿಂದಿನ ಜನ್ಮ ಸಂಸ್ಕಾರದಿಂದ ಎಲ್ಲ ಬರ್ತಾ ಇದೆ ಅಂತ ತಿಳ್ಕೊಂಡು, ಅಪ್ಪ ಹೊರಗೆ ಬಿಡಬೇಡ ಅಂತ ಮಗುವಿಗೆ ದೃಷ್ಟಿಯಲ್ಲಿ ಆಗುತ್ತೋ ಅಂತ ಬಚ್ಚಿಟ್ಟು. ಮತ್ತೆ ನಮಗೆ ಹೇಗೆ ಅರ್ಥ ಆಗುತ್ತೆ, ಪ್ರಶ್ನೆಯೂ ಗೊತ್ತಾಯಿತು. ಉತ್ತರ ಹೇಳಿದ್ರು, ಚಿಕ್ಕ ಮಗು ಕೃಷ್ಣ ಅವನ ಬಾಯಿಯಲ್ಲಿ ಬ್ರಹ್ಮಾಂಡವೇ ಕಾಣಿಸಿಲ್ಲವೇ, ಹಾಗೆ ಓಂಕಾರ ಅದರೊಳಗೆ ಇಡೀ ಬ್ರಹ್ಮಾಂಡ ತುಂಬಿದೆ. ಅದಕ್ಕೆ ಅಹಂ ಓಂಕಾರ, ನಾನೇ ಓಂಕಾರ ಪ್ರತಿಪಾದ್ಯ ಅಂದ್ರೆ ಸರ್ವ ವೇದ ಪ್ರತಿಪಾದ್ಯ ನಾನೇ. ಅಲ್ಲ, ವೇದಗಳು ಏನು ಹೇಳುತ್ತೆ ಅಂದರೆ ಇಷ್ಟು. ನಮಗೆ ವೇದ ಏನು ಹೇಳುತ್ತೆ, ದೇವರನ್ನ ಗುಣಪೂರ್ಣ ಅಂತ ಹೇಳುತ್ತೆ, ದೋಷರಹಿತ ಅಂತ ಹೇಳುತ್ತೆ, ಇಷ್ಟು ದೊಡ್ಡವ ಅಷ್ಟು ದೊಡ್ಡವ ಇದು ಅದು ಎಲ್ಲ ಹೇಳಿದರು. ಕೊನೆಗೆ ನಾವೊಂದು, ಆತ ಏನಾದ್ರೆ ನನಗೇನಯ್ಯ, ಹೌದ್ ತಾನೆ? ಒಂದು ಗಂಟೆ ಪ್ರವಚನ ಆಯಿತು, ದೇವ್ರ ದೊಡ್ಡವ, ದೇವ್ರ ದೊಡ್ಡವ, ದೇವ್ರ ದೊಡ್ಡವ, ಅದರಲ್ಲಿ ಗುಣಗಳು ತುಂಬಿವೆ, ದೋಷಗಳಿಲ್ಲ, ಹಾಗಿಲ್ಲ, ಹೀಗಿಲ್ಲ, ಎಲ್ಲಿ ಬೇಕಾದ್ರೂ ಬರ್ತಾನೆ, ಮೂಗಿಂದ ಊಟ ಮಾಡ್ತಾನೆ, ಕಣ್ಣಿಂದ ಊಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಎಲ್ಲ ಒಂದು ಗಂಟೆ ಪ್ರವಚನ ಆಯಿತು. ಹೊಸ ವ್ಯಕ್ತಿ ಬಂದಿದ್ದ, ಕೂತ್ಕೊಂಡಿದ್ದ, ದೇವರ ಕುರಿತೇ ಕೇಳಿದ. ಅಲ್ಲ, ದೇವರು ಏನಾದರೂ ನನಗೇನು, ಏನಾದರೆ ನನಗೇನ್ರಿ, ಪ್ರಾಫಿಟ್ ಏನು ನನಗೆ? ಪಕ್ಕ ಮನೆಯವರು, ಅವರಿಗೆ ಒಂದು 10 ಕೋಟಿ ಇದೆ, 10 ಕಾರ್ ಇದೆ, 10 ಬಂಗ್ಲೆ ಇದೆ, 10 ಇದೆ, 15 ಭಾಷೆ ಬರುತ್ತೆ ಮಾತಾಡಲಿಕ್ಕೆ, ಎಲ್ಲ ಒಂದು ಗಂಟೆ ಹೇಳಿದ ಮೇಲೆ ನಾನು ಕೇಳ್ತೀನಿ, ನನಗೇನಯ್ಯ, ಅವರು ಏನಾದರೆ ನನಗೇನು? ಅದಕ್ಕೆ ವೇದ ಏನು ಹೇಳ್ತಾ ಇದೆ, ಈ ಎಲ್ಲಾ ಕ್ವಾಲಿಫಿಕೇಶನ್ಸ್ ಪರಿಚಯ ಮಾಡಲ್ಲ ಅದೇ ವೇದ. ಏನು ಮಾಡುತ್ತೆ ಅಂದ್ರೆ, ನಿನಗೆ ಬೇಕಾದವ ಇವ ಅಂತ ಮೊದಲು ಪರಿಚಯ ಮಾಡಿಕೊಡುತ್ತೆ. ಹೌದಾ, ನನಗ ಹೇಗೆ ಅಂದ್ರೆ, ನಿನಗೆ ಹುಟ್ಟನ್ನು ಕೊಡೋದು ಅವನೇ, ಬೆಳೆಸೋದು ಅವನೇ, ಎಲ್ಲ ಕೊಡೋದು ಅವನೇ, ನಿನ್ನ ರಕ್ಷಣೆ ಮಾಡೋದು ಅವನೇ. ಹೌದಾ, ಹೇಗೆ ಅಂದ್ರೆ, ಆವಾಗ ದೇವರ ಕ್ವಾಲಿಫಿಕೇಶನ್ಸ್ ಎಲ್ಲ, ಗುಣಪೂರ್ಣ, ದೋಷರಹಿತ ಅಂತೆಲ್ಲ ಹೇಳ್ತಾ ಬಂದ್ರೆ, ಹೌದಾ, ನನಗೆ ಬೇಕಾದವರು ಇಷ್ಟು ದೊಡ್ಡವರ ಅಂತ ಆ ಪರಿಚಯ ಆಗುತ್ತೆ. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ದೇವರ ಪರಿಚಯ ಮಾಡಿಕೊಟ್ಟು, ದೇವ ಅಂದ್ರೆ ನಿನಗೆ ಬೇಕಾದವ ಅಂತ ಕರುಣಾ ಸಂಧಿಯಲ್ಲಿ ಹೇಳಿದರು.
ಹೌದಾ, ನನಗಿಷ್ಟು ಉಪಕಾರ ಮಾಡುತ್ತಾನ, ಆದ್ರೆ ಅವನು ಎಂಥವನು ಅಂದ್ರೆ ಎಷ್ಟು ದೊಡ್ಡವ, ಎಷ್ಟು ದೊಡ್ಡವ, ನಿನಗೆ ಉಪಕಾರ ಮಾಡುತ್ತಾ ಇದ್ದಾನೆ ಅಂದಾಗ ದೇವರ ಮೇಲೆ ನಮಗೆ ಅಭಿಮಾನ ಹುಟ್ಟುತ್ತೆ. ಅಷ್ಟೇ ಅಲ್ವಾ, ನಮಗೆ ಕನೆಕ್ಷನ್ ಬೇಕು. ಎಲ್ಲಿ ನನಗೇನ್ ಮಾಡುತ್ತಾನೆ ಅಂತ ಕನೆಕ್ಷನ್ ಬಂದ್ರೆ ಆಚೆ ವ್ಯಕ್ತಿ ಮೇಲೆ ಅಭಿಮಾನ ಬರುತ್ತೆ. ನಮ್ಮ ಜೀವನದಲ್ಲೆಲ್ಲ ಅಷ್ಟೇ, ಆಚೆ ಅವರು ನನಗೇನು ಉಪಕಾರ ಮಾಡುತ್ತಾರೆ ತಿಳ್ಕೊಂಡ್ರೆ ಅಭಿಮಾನ ಬರ್ತಾ ಇದೆ. ಅದೇ ವೇದ ಹೇಳ್ತಾ ಇದೆ, ಯಾರೂ ಮಾಡಲಾರದ ಉಪಕಾರ ಮಾಡುವವನೇ ದೇವ, ಅವನನ್ನ ತಿಳಿ, ನಿನಗೆ ಬೇಕಾದವ. ಇನ್ನ ಋಕ್ ಸಾಮ ಯಜುರೇವಚ ಇನ್ನು ಹೇಳ್ತಾ ಇದ್ದಾರೆ, ನಾನೇ ವಿಶೇಷವಾಗಿ ಋಗ್ವೇದದಲ್ಲಿ ಇರತಕ್ಕಂಥವ, ಯಜುರ್ವೇದದಲ್ಲಿ ಇರತಕ್ಕಂಥವ, ಸಾಮವೇದದಲ್ಲಿ ನಾನೇ ಇರುವಂಥವ. ಅಂದರೆ ವೇದದೊಳಗಿದ್ದು ವೇದಾರ್ಥವನ್ನ ತಿಳಿಸಿಕೊಡುವವ ನಾನೇ. ಇದು ಅಧ್ಯಯನ ಮಾಡುವಾಗ ವಿದ್ಯಾರ್ಥಿಗೆ ಇರಲೇಬೇಕಾದ ಚಿಂತನೆ. ಅದು ಗುರುಗಳು ಮೊದಲು ಕೊಡ್ತಾರಂತೆ ಅಧ್ಯಯನ ಮಾಡುವಾಗ, ಅಧ್ಯಯನ ಮಾಡಿಸುವಾಗ. ನೋಡಯ್ಯ, ನಿನ್ನೊಳಗೆ ಭಗವಂತ ಇದ್ದಾನೆ, ಅವನೇ ಈ ವೇದ ಪ್ರತಿಪಾದ್ಯ. ಆ ವೇದವನ್ನ ಪಾಠ ಮಾಡುವ ಕಾಲಕ್ಕೆ ನೀನು, ನಿನ್ನೊಳಗಿರುವ ಭಗವಂತ ಇಡೀ ವೇದದಲ್ಲಿ ನಿಂತಿದ್ದಾನೆ, ಅವನೇ ನಿನಗೆ ಋಗ್ವೇದದ ಇಡೀ ಅರ್ಥ ನನ್ನ ಮೂಲಕ ತಿಳಿಸಿಕೊಡತಾನೆ ಎಂಬುದು ಚಿಂತನೆ ಮಾಡ್ತಾ ಬಾ. ಆವಾಗ ನಾನು ಹೇಳಿದ ಪಾಠವೆಲ್ಲ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅವ ಅರ್ಥ ಮಾಡಿಸ್ತಾನೆ ಅಂತ ಹುಡುಗತನದಿಂದ ಒಳಗಿರುವ ಭಗವಂತನ ವ್ಯಾಪಾರದ ಪರಿಚಯ ಮಾಡಿ ಕೊಡ್ತಾ ಕೊಡ್ತಾ ಪಾಠ ಬರ್ತಾ ಬರ್ತಾ ಬರುತ್ತೆ. ಇದು ಅನುಭವದ ಪಾಠ ಅಂತ ಹೇಳ್ತಾರೆ. ಹುಡುಗರಿಗೆ ಒಳಗೊಬ್ಬ ದೇವ ಇದ್ದಾನೆ ಎಂಬ ಎಚ್ಚರವೇ ಕೊಡದೆ ಬರೇ ಅಕಾಡೆಮಿಕ್ ಯಾವುದು ನಮ್ಮ ಬಿಎನು ಬಿಕಾಂ ಥರ ಹೇಳುವಂತಹ ಪಾಠ ಇದಲ್ಲ. ಇದರಲ್ಲಿ ಒಳಗೊಬ್ಬನಿದ್ದಾನೆ, ಅವನಿಂದಲೇ ಎಲ್ಲಾ ಶಾಸ್ತ್ರ ಅರ್ಥ ಆಗುತ್ತೆ ಎಂಬ ಎಚ್ಚರ ಕೊಡುತ್ತಾ ಶಾಸ್ತ್ರ ಹೇಳುತ್ತಾ ಇದ್ರೆ ಆ ಕೇಳುವಂತಹ ಹುಡುಗ ಒಳಗಿರುವ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಸ್ವಾಮಿ ನೀನೇ ಕೊಡಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಆಚಾರ್ಯಾತ್ ಪಾದಮಾದತ್ತೆ. ಆಚಾರ್ಯರಿಂದ ಏನು ಶಿಷ್ಯನಿಗೆ ಬುದ್ಧಿ ಬರುತ್ತೆ, ತಿಳುವಳಿಕೆ, ಅದು ಕಾಲು ಭಾಗ ಮಾತ್ರ ಆಚಾರ್ಯರಿಂದ ಬರುತ್ತೆ. ಇನ್ನ ಪಕ್ಕದಲ್ಲಿರುವಂತಹ ಚಿಂತನೆ ಮಾಡುತ್ತಾರಲ್ಲ ಅದರಿಂದ ಬರುತ್ತೆ. ಕೊನೆಗೆ ಶಿಷ್ಯ ಸ್ವಮೇಧಯ, ತನ್ನ ಬುದ್ಧಿಯಿಂದ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಆಚಾರ್ಯ ಹೇಳ್ತಾರೆ, ಸ್ವಮೇಧಯ ಅಂದರೆ ಆಚಾರ್ಯರು ಅನುಗ್ರಹ ಮಾಡಿದರೆ, ಅಂದರೆ ಆಚಾರ್ಯರ ಒಳಗಿರುವ ಭಗವಂತನ ಚಿಂತನೆ ಶಿಷ್ಯ ಮಾಡಿದರೆ, ಆಚಾರ್ಯರ ಒಳಗಿರುವ ಭಗವಂತ ಶಿಷ್ಯನ ಮೇಲೆ ಅನುಗ್ರಹ ಮಾಡಿದರೆ ಅವಾಗೇನಾಗುತ್ತೆ, ತಸ್ಯೈತೆ ಅಕಾತೀತಾಖ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಅವನಿಗೇನಾಗುತ್ತೆ, ಗುರುಗಳು ಏನು ಪಾಠ ಹೇಳುತ್ತಾರೆ ಅದರಲ್ಲಿ ಹೇಳದೇ ಇರುವ ಭಾಗ ಏನಿರುತ್ತೆ ಅದು ಅವನಿಗೆ ಹೊಳೆಯುತ್ತಾ ಬರುತ್ತೆ. ಇದು ಒಳಗಿರುವ ಭಗವಂತ ಮಾಡಿಸುವ ವ್ಯಾಪಾರ. ಅದು ಯಾವಾಗ ಬರುತ್ತೆ ಶಿಷ್ಯನಿಗೆ, ಅಂದರೆ ಆ ಗುರುಗಳಲ್ಲಿ ನಿಂತು ಪಾಠ ಹೇಳಿಕೊಡುವವ ಇವನೇ, ನಂತರ ಅದನ್ನ ಪೂರ್ಣ ಮಾಡಿ ಅವರು ಹೇಳದೇ ಇರುವ ಭಾಗವನ್ನ ನನ್ನಲ್ಲಿ ನಿಂತು ಪೂರ್ಣ ಮಾಡುವವ ಅವನೇ ಎಂಬ ಚಿಂತನೆ ಇದ್ರೆ ತಾನೇ ಆ ಭಗವಂತ ಮಾಡಿಸೋದು. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಋಕ್ಸಾಮ ಯಜುರೇವಚ ಇಲ್ಲಿ ಹೇಳುತ್ತಾ ಇದ್ದಾರೆ, ಭಗವಂತನನ್ನ ಋಕ್ ಸಾಮ ಯಜುಸ್ ಅಂತ ವಿಶೇಷವಾಗಿ ಹೇಳುತ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಋಕ್ ಅಂತ ಹೆಸರು, ಋಗ್ವೇದದಲ್ಲಿರುವ ಭಗವಂತನಿಗೆ ಋಕ್ ಅಂತ ಹೆಸರು. ಯಾಕೆ ಅಂದ್ರೆ ಜ್ಞಾನ ರೂಪತ್ವಾತ್ ರಂಗನಾಮ, ಇವನು ಜ್ಞಾನ ಪೂರ್ಣನಾದ್ದರಿಂದ ಇವನಿಗೆ ಋಕ್ ಅಂತ ಹೆಸರು. ಯಾಜ್ಞ ಸ್ವರೂಪತ್ವಾದ ಯಜುನ್ನಾಮ, ಯಜ್ಞ ರೂಪನಾದ್ದರಿಂದ ಯಜಸ್ಸು ಅಂತ ಹೆಸರು. ಸಮತ್ವಾದ ಸಾಮನಾಮ, ಸಮನಾದ್ದರಿಂದ ಎಲ್ಲರಲ್ಲೂ ಇದ್ದು ಅವರವರಿಗೆ ಬೇಕಾದ್ದನ್ನ ಅವರವರಿಗೆ ತಕ್ಕಂತೆ ಕೊಡೋನಾದ್ದರಿಂದ ಇವನಿಗೆ ಸಾಮ ಅಂತ ಹೆಸರು. ಅದರಿಂದ ಕೃಷ್ಣ ನಾನೇ ಋಗ್ವೇದ, ನಾನೇ ಯಜುರ್ವೇದ, ನಾನೇ ಸಾಮವೇದ ಅಂದರೆ ಅಲ್ಲಲ್ಲಿ ಆಯಾ ಹೆಸರಿಂದ ಇರುವವ ನಾನೇ ಅಂತ ತನ್ನ ಪರಿಚಯ ಮಾಡಿಕೊಡತಾ ಇದ್ದಾನೆ. ಹಾಗಾದರೆ ನಮಗೆ ಋಗ್ವೇದದ, ಯಜುರ್ವೇದದ, ಸಾಮವೇದದ ಚೆನ್ನಾಗಿ ಪರಿಚಯ, ಆಳವಾದ ಅರ್ಥ ಅನುಭವಕ್ಕೆ ಬರಬೇಕಾ, ಆಯಾ ಶಾಸ್ತ್ರಗಳಲ್ಲಿರುವ ಆಯಾ ಹೆಸರಿಟ್ಟುಕೊಂಡ ಭಗವಂತನನ್ನು ಚಿಂತನೆ ಮಾಡಿದರೇನೇ ಬರುತ್ತೆ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಹಾಗಾದರೆ ಅದು ಮಣಿಮಂಜರಿ ಆಗಿರಬಹುದು, ಷೋಡಶಿ ಆಗಿರಬಹುದು, ಚತುರ್ದಶಿ ಆಗಿರಬಹುದು, ಅಥವಾ ಸಾರೋದ್ಧಾರ ಆಗಬಹುದು, ಗೀತಾ ಆಗಬಹುದು, ಇಡೀ ವೇದಗಳೇ ಆಗಿರಬಹುದು. ಆ ಗ್ರಂಥ ನಮಗೆ ಚೆನ್ನಾಗಿ ಅರ್ಥ ಆಗಿ, ಅರ್ಥ ಆದದ್ದು ಅನುಭವಕ್ಕೆ ಬರಬೇಕಾ? ಆ ಗ್ರಂಥದ ಹೆಸರಿಂದ ಗ್ರಂಥದೊಳಗೆ ಕೂತಿರುವ ಭಗವದ್ ರೂಪವನ್ನು ಸ್ಮರಣೆ ಮಾಡಿದವನಿಗೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಆ ಗ್ರಂಥದ ಹೆಸರಿಟ್ಟುಕೊಂಡು ಷೋಡಶಿ ಅಂತಿದ್ರೆ ಅಲ್ಲಿರುವ ಭಗವದ್ ರೂಪದ ಹೆಸರು ಷೋಡಶಿ, ಆ ಗ್ರಂಥದಲ್ಲಿ ಆ ಹೆಸರಿಂದ ಇದ್ದುಕೊಂಡು ಆ ಗ್ರಂಥದಲ್ಲಿರುವ ಅರ್ಥಗಳನ್ನು ತಿಳಿಸಿಕೊಡುವ ರೂಪ ಅದು. ಅದನ್ನು ನಾವು ಚಿಂತನೆ ಮಾಡಬೇಕು. ನನ್ನ ಸ್ವಾಮಿಯೇ ಆ ಗ್ರಂಥದಲ್ಲಿ ಹೀಗೆ ನಿಂತಿದ್ದಾನೆ ಎಂಬ ಚಿಂತನೆ ಮಾಡಿದರೆ ನಮಗೆ ಒಳಗೊಳಗೆ ಆ ಅರ್ಥಗಳು ದೇವರು ಹೊಡೆಸ್ತಾನೆ. ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ಗತಿಹಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗತಿಹಿ ಹೇಳ್ತಾ ಇದ್ದಾರೆ. ಗತಿಹಿ ಎಂದ್ರು, ಗತಿ ಅಂದ್ರೆ ಏನು? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಮುಮುಕ್ಷುಭಿ ಅವಗಮ್ಯತ್ವಾತ್ ಗತಿಹಿ. ಮೋಕ್ಷ ಯೋಗ್ಯರಾದ ಜೀವರಾಶಿಗಳೆಲ್ಲ ಇವನನ್ನು ಅವಗಮ್ಯತ್ವಾತ್, ಚೆನ್ನಾಗಿ ತಿಳಿಯಬೇಕು ಇವನನ್ನ. ಇವನ ತಿಳಿದರೇನೆ ಸದ್ಗತಿ ಆಗುತ್ತೆ, ಅದಕ್ಕೆ ಇವನನ್ನ ಗತಿ ಅಂದ್ರೆ ನಾವು ತಿಳಿಯಲೇಬೇಕಾದ ವಸ್ತು ಇವ. ಇನ್ನ ಹೇಳುತ್ತಾರೆ ಭರ್ತ, ಅದಕ್ಕೆ ದೇವರನ್ನ ಗತಿ ಅಂತ ಚಿಂತನೆ ಮಾಡಬೇಕು. ಭರ್ತ ಅಂತ ಹೇಳಿದ್ರು, ಭರ್ತ ಅಂದ್ರೆ ಭರಿಸುವವ. ಅಲ್ಲಿ ದೇವರು ನಮ್ಮನೆಯಲ್ಲಿ ಹೊತ್ತಿದ್ದಾನೆ, ಹೌದು. ಪರಮಾಣು ರೂಪಿಯಾದ ಜೀವನನ್ನ ಶರೀರದಲ್ಲಿಟ್ಟು ಶರೀರವನ್ನೇ ಹೊತ್ತು ತಿರುಗುವವ ದೇವ, ಅದಕ್ಕೆ ಭರ್ತ ಅಂದ್ರು. ಅಷ್ಟೇ ಅಲ್ಲ, ಒಳಗಿಟ್ಟು ಹೊತ್ತು ಹೊತ್ತಿಗೂ ಅವನನ್ನ ರಕ್ಷಣೆ ಮಾಡುತ್ತಾ ಪೋಷಣೆ ಮಾಡುತ್ತಾ ಇರ್ತಾನಾದ್ದರಿಂದ ದೇವರನ್ನ ಭರ್ತ ಅಂತ ಕರೆದ್ರು. ನಾವು ದೇವರನ್ನ ಭರ್ತ ಅಂತ ಚಿಂತನೆ ಮಾಡಿದರೆ ನಮಗೆ ಯಾವ ಲೋಪವೂ ಇರಲ್ಲ. ಹೇಗೆ? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಭರ್ತ ತನ್ನನ್ನು ಪೋಷಣೆ ಮಾಡುವವನನ್ನು ನಂಬಿದ್ದರೆ, ಇವರವರ ವಿಶೇಷವಾಗಿ ಜವಾಬ್ದಾರಿ ತಗೊಂಡಿದ್ದರೆ ಅವರನ್ನು ಭರ್ತ ಅಂತಾರೆ. ಆಗಿರುವಾಗ ಗಂಡ ಚೆನ್ನಾಗಿ ಸಂಪಾದನೆ ಮಾಡುತ್ತಾ ಅಥವಾ ಗಂಡ ಅಂತೊಬ್ಬನಿರುವಾಗ ಆ ಹೆಣ್ಣು ಚಿಂತೆ ಮಾಡುವ ಪ್ರಸಕ್ತಿ ಬರುತ್ತಾ? ಬರಲ್ಲ. ನೀವಿದ್ದೀರಾ ನನಗೆ ಯಾಕೆ ಅಲ್ಲ, ನಾಳೆಗೆ ಅಕ್ಕಿ ನೀವಿದ್ದೀರಾ, ಇಲ್ಲ ಅಂತ ಹೇಳೋದು ಮಾತ್ರ ಜವಾಬ್ದಾರಿ ಅವರು. ತರೋದು ನಿಮ್ದು, ಹೇಗೆ ತರಬೇಕು, ಎಲ್ಲಿಂದ ತರಬೇಕು, ದುಡ್ಡು ಹೇಗೆ, ಏನಿರಲ್ಲ, ತಲೆಯಲ್ಲಿ ಕ್ಲೀನ್ ಆಗಿ ಕೂತಿರುತ್ತೆ. ಟೈಮಿಗೆ ರೀ ಆಗೋಗಿದೆ ಅಂದ್ರೆ ಏನು ಬೇಕಾದ್ರೂ ಮಾಡಿ, ತಂದು ಹಾಕ್ಬೇಕಾದ್ರೆ ನಿಮ್ದು ತಂದಿರಾ ಸರಿ, ಇಲ್ಲ ಕೃಷ್ಣಾರ್ಪಣ ಸುಮ್ಮನೆ ಕೊಡ್ತೇನೆ, ಹೌದ್ ತಾನೆ? ಹಾಗೆ ಸ್ವಾಮಿಯ ಮೇಲೆ ಭರ್ತ ಅಂದ್ರೆ ಹೊತ್ತು ಹೊತ್ತಿಗೂ ನಮಗೆ ಸಲಹುವ ಸ್ವಾಮಿ ಇರುವಾಗ ನನ್ನ ತಲೆಬಿಸಿ ಯಾಕೆ ಮಾಡಬೇಕು? ಅಲ್ಲ, ಮತ್ತೆ ನಾವೆಲ್ಲ ತಲೆಬಿಸಿ ಮಾಡ್ತೇವಲ್ಲ ಅಂದ್ರೆ ಹೊತ್ತು ಹೊತ್ತಿಗೆ ಅವನೇ ತಂದು ಹಾಕ್ತಾ ಇದ್ದಾನೆ ಎಂಬ ಎಚ್ಚರ ಕಳ್ಕೊಂಡಿದ್ದೇವೆ. ನಾವೇ ತಂದು ಬಿಡ್ತಾ ಇದ್ದೇವೆ ಅಂತಿರುವುದರಿಂದ ಬಿಪಿ ಬೆಳೆದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯದ್ಯಪಿ ನಮ್ಮ ಆಕಾರದಲ್ಲಿ ನಿಂತು ಅಥವಾ ನಮ್ಮವರ ಆಕಾರದಲ್ಲಿ ನಿಂತು ಅವರ ಮೂಲಕ ತರಿಸಿ ಹಾಕಿಸುವವ ಅವನೇ. ಅವನೇ ಸರದರೆ ಗಂಡ ಆಗ್ಲಿ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನಮಗೆ ಅನ್ನ ಹಾಕ್ತಾರ? ಯಾರು ಹಾಕಲ್ಲ, ಎಲ್ಲರಲ್ಲಿ ನಿಂತು ಸಲಹತಾಯದ ಅವನೇ. ನಾವು ಪರಮಾಣರೂಪ ಜೀವಿ, ಏನು ಮಾಡ್ಲಿಕ್ಕಾಗುತ್ತೆ? ಏನು ಮಾಡ್ಲಿಕ್ಕಾಗಲ್ಲ, ಚಿಂತೆ ಮಾತ್ರ ಮಾಡಲಿಕ್ಕಾಗುತ್ತೆ. ಒಳಾ ಚಿಂತೆ ಏನದು, ಅವನೇ ಮಾಡುತ್ತಾನೆ ಎಂಬ ಎಚ್ಚರ ಇಲ್ಲ. ಆದ್ದರಿಂದ ನಾನು ಹೇಗೆ ಮಾಡಲಿ, ನಾನೇ ಹೇಗೆ ಮಾಡಲಿ, ನಾನೇ ಹೇಗೆ ಮಾಡಲಿ ಅಂತ. ಅದರಿಂದ ರಕ್ಷಕ ಪ್ರಭು ಅವನೇ ಅವನೇ. ಅದಕ್ಕೆ ಪ್ರಭು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗತಿ ಅಂದ್ರು, ಭರ್ತ ಅಂದ್ರು, ಪ್ರಭು ಅಂತ ಮೂರು ಹೇಳಿದರು. ಇಲ್ಲಿ ಗತಿ ಅಂದ್ರೆ ಯಾವನನ್ನ ಸೇರಿ ನಾವಿರಬೇಕೋ ಅವನೇ ಗತಿ. ಇಲ್ಲಿ ಭರ್ತ ಅಂದ್ರೆ ಪೋಷಣೆ ಮಾಡುವವ, ಆಮೇಲೆ ಪ್ರಭು ಅಂದ್ರೆ ಸ್ವಾಮಿ ಅಂತ ಹೇಳಿದ್ರು. ಎಲ್ಲ ಒಂದೇ ಅಲ್ವಾ? ಹೇಳ್ತಾರೆ ಅವಗಮ್ಯತ್ವ ಗತಿ. ನಾವೊಂದು ಕಡೆ ಹೋದು, ಮಠಕ್ಕೆ ಹೋದು ಅಥವಾ ಎಲ್ಲೊಂದು ಕಡೆ ಹೋದು, ಹೋದಷ್ಟು ಮಾತ್ರಕ್ಕೆ ಅಲ್ಲಿದ್ದವರು ನಮಗೆ ಅನ್ನ ಹಾಕಬೇಕು ಅಂತಿಲ್ಲ. ನಾವು ಯಾವುದೋ ಸ್ಥಾನಕ್ಕೆ ಹೋದರೆ ಸ್ಥಾನಕ್ಕೆ ಹೋದಷ್ಟು ಮಾತ್ರಕ್ಕೆ ಅಲ್ಲಿ ಅನ್ನ ಹಾಕ್ತಾರೆ ಅಂತಿಲ್ಲ. ಈಗ ಗೊತ್ತಾಯಿತು ಅವರು ಕರೀತಾರೆ, ಅಲ್ಲಿರಬಹುದು ಗತಿ ಇರಬಹುದು, ಪೋಷಣೆನೂ ಮಾಡುತ್ತಾರೆ, ಪೋಷಣೆನೂ ಮಾಡುತ್ತಾರೆ. ಅದಕ್ಕಂದ್ರೂ ಅದು ಹೇಗೆ ಪೋಷಣೆ ಮಾಡುತ್ತಾರೆ? ದುಡ್ಡು ಕೊಟ್ಟರೆ ಮಾಡುತ್ತಾರೋ, ದುಡ್ಡು ಕೊಡದೇನೆ ಮಾಡುತ್ತಾರೋ? ದುಡ್ಡು ಕೊಟ್ಟರೆ ಪೋಷಣೆ ಮಾಡುತ್ತಾರಾ? ಅವರನ್ನ ಸ್ವಾಮಿ ಅಂಬಲ್ಲ, ಸ್ವಾಮಿ ಪ್ರಭು ಅಂತ ಕರೆಯಲ್ಲ. ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಮಗೆಲ್ಲ ಕೊಡುವವರನ್ನ ಪ್ರಭು ಅಂತ ಕರೆದರು. ಹಾಗಾದರೆ ದೇವ ಗತಿ ಹೌದು, ಪೋಷಕ ಹೌದು, ನಮ್ಮಿಂದೇನು ಅಪೇಕ್ಷೆ ಪಡದೆ ನಮ್ಮಿಂದ ಇಲ್ಲಿ ಪ್ರಭು ಅಂದ್ರೆ ಅರ್ಥ ಪ್ರಭುತ್ವ ಇರತಕ್ಕಂಥವ. ಇನ್ನೊಂದು ರೀತಿಯಲ್ಲಿ ಈ ಸಂಸ್ಕೃತ ಅರ್ಥ ಆಗಲ್ಲ, ಒಂದಕ್ಕೊಂದು ಹೇಳ್ತಾ ಇದ್ರೆ ಅದಕ್ಕೂ ಮತ್ತು ಕ್ವಶನ್ ಬರ್ತಾ ಇರುತ್ತೆ. ಇಂಗ್ಲಿಷ್ ಸ್ವಲ್ಪ ಒಳ್ಳೇದೇ, ಕೆಪ್ಯಾಸಿಟಿ ಇರುವವ ಯಾರು ಕರೆದ್ರು ಅಲ್ಲಿಗೆ ಬರಬೇಕಂತೆ, ಬರ್ತೀವಪ್ಪ. ಅಲ್ಲಿಗೆ ಬಂದ್ರೆ ಅನ್ನ ಸಿಗುತ್ತಾ? ಸಿಗುತ್ತೆ. ಅಲ್ಲ, ಅನ್ನ ಹಾಕೋ ಕೆಪ್ಯಾಸಿಟಿ ಅವರಿಗಿದೆಯಾ? ಹೇಳಿದ್ರು ಅವರು ಒಳ್ಳೆಯವರೇ, ಕರೀತಾರೆ, ಅನ್ನ ಹಾಕುವ ಮನಸ್ಸಿದೆ, ಕೆಪ್ಯಾಸಿಟಿ ಇಲ್ಲ, ದುಡ್ಡಿಲ್ಲ. ಅದಕ್ಕೆ ಹೇಳ್ತಾರೆ ದೇವ ಕರೀತಾನೆ, ಇಟ್ಟುಕೊಳ್ಳುತ್ತಾನೆ, ಅನ್ನ ಹಾಕ್ತಾನೆ, ಹಾಕಬೇಕಾದ್ರೆ ಹಾಕ್ತಾನೆ ಅಂತ, ಅಂದ್ರೆ ಇದ್ರೆ ಹಾಕ್ತಾನೆ ಅಂತ. ಅನ್ನ ಹಾಕುವವರು ಅಂತ ಬಂತು ಹೆಸರು. ಯಾವಾಗ ತನ್ನ ಹತ್ರ ಇದ್ರೆ ಹಾಕ್ತಾರೆ, ಇದ್ರೆ ಹಾಕಿದ್ರು ಕೂಡ ಅವರಿಗೆ ಅನ್ನ ಹಾಕುವವರು ಅಂತ ಹೆಸರುತ್ತಾನೆ. ಅಪ್ಪ ಅನ್ನ ಹಾಕ್ತಾರೆ, ಅಪ್ಪ ಅವ್ರ ಹತ್ರ ಇಲ್ಲ, ಏನ್ ಮಾಡ್ಬೇಕು? ಅವಾಗ ಡೌಟ್ ಬಂತು ನಮಗೆ, ದೇವರೇನು ಪೋಷಕ ಅಂತ ಹೇಳಿದರೆ ಅವನು ಯಾವಾಗೂ ಪೋಷಕನೋ, ನಾಳೆ ಖಾಲಿಯಾಗುತ್ತೋ? ಅದಕ್ಕೆ ಪ್ರಭುಸ್ವಾಮಿ ಯಾವಾಗಲೂ ನಮ್ಮನ್ನ ರಕ್ಷಣೆ ಮಾಡುವ ಕೆಪ್ಯಾಸಿಟಿ ಸಾಮರ್ಥ್ಯ ಯಾರಿಗಿದೆಯೋ ಅವನನ್ನ ಸ್ವಾಮಿ ಅಂತ ಕರೆದು. ನೋಡಿ, ಎಲ್ಲ ಶಬ್ದಗಳು ಒಂದನ್ನೇ ಹೇಳಿದಂತೆ ಇದ್ರು ಡೆಲಿಕೇಟ್ ಬೈಫರ್ಕೇಶನ್ಸ್ ಬರ್ತಾ ಇರುತ್ತೆ. ನಮ್ಮನ್ನ ಸ್ವಲ್ಪ ಕಾಲ ರಕ್ಷಣೆ ಮಾಡಬಹುದು, ಎಲ್ಲಾ ಕಾಲ ರಕ್ಷಣೆ ಮಾಡುತ್ತಾನ? ಹೌದು, ಸಾಕ್ಷಿ ಹೇಳ್ತಾರೆ ಪ್ರಭು ಅಂತ ಹೇಳಿದ್ರು. ಅವಾಗ ಹೇಳಿದ್ರು ಈ ಸುತ್ತಿತ್ತ ಜನರಲ್ಲಿ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ತಾತ ಆಗ್ಲಿ ಯಾರೇ ಆಗ್ಲಿ ಅವರನ್ನ ತಿಳ್ಕೋಬೇಕಾದ್ರೆ ಕಾಣಿಸ್ತಾರವರು, ಅವರು ಕಾಣಿಸ್ತಾರೆ, ಅವರ ಅಚ್ಚರಿಯ ನೋಡಿ ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಅಂತ ನಾವು ತಿಳಿಯಬಹುದು. ಆದರೆ ಇವನು ಕಾಣಿಸೋದೇ ಇಲ್ಲ, ಇವನು ಕಾಣಿಸೋದೇ ಇಲ್ಲ. ಮತ್ತೆ ಇವನು ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಸಾಕ್ಷಿಗೋಚರ ಭಗವಂತ ಒಳಮನಸ್ಸಿಗೆ ಅರ್ಥ ಆಗ್ತಾನೆ, ಇದ್ದಾನೆ ಎಂಬುದು ಒಳಮನಸ್ಸಿಗೆ ಗೊತ್ತಾಗುತ್ತೆ ಎಂದು. ಯಾರೋ ಎದುರಿಗೆ ನೀರಿತ್ತು, ನೋಡ್ತಾ ಇದ್ರು ನೀರು ಅಂತ ತಿಳ್ಕೊಂಡ್ರು, ಅದರ ತಂಟೆಗೆ ಹೋಗ್ಲಿಲ್ಲ. ಇನ್ನೊಬ್ಬರು ಬಂದ್ರು, ನೋಡಿದ್ರು, ಏನ್ ನೋಡ್ತಾ ಇದೀಯ? ನೀರು. ಅಯ್ಯೋ ಅದು ನೀರಲ್ಲ. ಹೇ ಅದು ನೀರದು ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದು ನೀರಲ್ಲ. ಹೋದ್ರು, ಏ ಇಲ್ಲಪ್ಪ ಸುಮ್ಮನೆ ನೀರಿಟ್ಕೊಂಡು ಇಲ್ಲ ಅಂತಾರೆ. ಇನ್ನೊಬ್ಬ ಬಂದ, ಹೇ ಅದು ನೀರಲ್ಲ, ಏ ಅಲ್ಲ ಹೇಳಿ ಕಳಿಸಿದ. ಒಳಗೆ ಶುರುವಾಯಿತು, ಅದೇನು ಇಬ್ರು ಹೇಳಿದ್ರಲ್ಲ ನೀರಲ್ಲ, ಇದ್ರಿ ಕಾಣಿಸ್ತಾ ಇದೆ, ನೀರು ಹೋದೋ ಅಲ್ಲ, ಡೌಟ್ ಶುರು ಆಯ್ತು. ಹಾಗೆ 10 ಜನ ಹೇಳಿದುಕೊಳ್ಳೆ, ನನ್ನ ತಲೆ ಕೆಟ್ಟಿದೆ, ಹೋ ಅದು ನೀರಲ್ಲ ಬರೇ ಭ್ರಮೆ ಅಂತ ಎದ್ದು ಹೋದ. ಯದ್ಯಪಿ ನೀರಿತ್ತು. ಮಾರನೇ ದಿನ ಬಂದ, ಇದೇನ್ ಮಾಡೋಣ, 5 ಜನ ಹೇಳ್ತಾರಲ್ಲ, ಮತ್ತು ಕಾಣ್ತಾ ಇದೆ, ನೋಡೋಣ ಅಂತ ಹತ್ತಿರ ಹೋದ, ಮುಟ್ಟಿದ, ಅನುಭವ ಆಯಿತು, ನೀರು ಕುಡ್ದ, ಸುಖ ಆಯಿತು, ಮತ್ತು ಕೂತ, ಮತ್ತು ಶುರುವಾಯ್ತು. ಎಲ್ಲರೂ ಬಂದ್ರು, ನೀರಿಲ್ಲ ನೀರಿಲ್ಲ ನೀರಿಲ್ಲ. ನಿನ್ನೆ 10 ಜನ ಬಂದಿದ್ರು, ಇವತ್ತು 100 ಜನ ಬಂದು ಹೇಳಿದ್ರು. 100 ಜನ ಬಂದು ಹೇಳಿದ್ರು ಕೂಡ ನೀರಿದೆ ನೀರಿದೆ ನೀರಿದೆ. ಯಾಕೆ? ಆ ನೀರಿನ ಸುಖದ ಅನುಭವ ಸಾಕ್ಷಿ ಗ್ರಹಣ ಆಗುತ್ತೆ. ನಿನ್ನೆ ನೀರನ್ನು ಗ್ರಹಣ ಮಾಡಿದ್ದು ಬರೀ ಮನಸ್ಸು ಮಾತ್ರ, ಅದಕ್ಕೆ ಡೌಟ್ ಬರ್ತಾ ಇದೆ. ಸಾಕ್ಷಿ ಗ್ರಹಣ ಆಯಿತ, ಅನುಭವ ಬಂತ, ಅವಾಗ ಯಾರು ಹೇಳಿದ್ರು ಕೂಡ ಆಗಲ್ಲ. ಅದನ್ನೇ ಅರಣ್ಯಕಾಚಾರ್ಯರು ಹೇಳುತ್ತಾರೆ ಷೋಡಶಿಯಲ್ಲಿ. ನಮ್ಮ ಸಾಕ್ಷಿ ಭಗವಂತನ ಅಸ್ತಿತ್ವವನ್ನ ಮತ್ತು ದೇವತೆಗಳ ಅಸ್ತಿತ್ವವನ್ನ ಒಂದು ಸಲ ಗ್ರಹಣ ಮಾಡಿದರೆ ಅವಾಗ ಏನು ವಿರೋಧಿ ಪ್ರಮಾಣ ಸಹಸ್ರೇಣಾಪಿ ನಚಾಲ್ಯತೆ, 1000 ಜನ 1000 ಹೇಳಿದ್ರು ಕೂಡ ಶ್ರೀಹರಿ ಇದ್ದಾನೆ ಇದ್ದಾನೆ ಇದ್ದಾನೆ. ಹೇಗೆ ನೀರು ಕುಡಿದ್ರೆ ಇದೆ ಅಂತ ಗೊತ್ತಾಗುತ್ತೋ ಹಾಗೆ ಅನುಭವದಿಂದ ಒಳಗೆ ಸ್ವಾಮಿ ಸಾಕ್ಷಿಗೋಚರನಾಗ್ತಾನೆ. ಅದನ್ನೇ ಕೇಳುತ್ತಾರೆ ಮಾನಸ ಮಂದಿರಾಂಗಣ ದೇಶ ಮೀಶ ನಮಸ್ತುತೆ ಅಂತ ಹೇಳುತ್ತಾ, ಹೇ ಸ್ವಾಮಿ ಮಾನಸಾಂತಿಕ ಸಂಸ್ಥಿತೆ, ನನ್ನ ಮನಸ್ಸು, ಮನಸ್ಸಿನ ಮೂಲಕ ನನಗೆ ಗೊತ್ತಾಗೋದು ಮಧ್ಯ ಮೀಡಿಯಾ ಯಾವುದು ಅಂದ್ರೆ ನನ್ನ ಚಿನ್ ಮನಸ್ಸು. ಈ ಹೊರಗಿನ ಮನಸ್ಸು ಗ್ರಹಣ ಮಾಡುತ್ತೆ, ಗ್ರಹಣ ಮಾಡಿದ ಮೇಲೆ ಜೀವನವರೆಗೂ ಆ ಗ್ರಹಣ ಮಾಡಿದ ಟ್ರಾನ್ಸ್ಫರ್ ಆಗಬೇಕಲ್ಲ, ಅದು ಹೇಗಾಗುತ್ತೆ? ಸಾಕ್ಷಿಯ ಮೂಲಕ ಆಗುತ್ತೆ. ಅದರಿಂದ ನೀನು ನನ್ನ ಸಾಕ್ಷಿಯಲ್ಲಿ ನೀನಿದ್ದೀಯ ಎಂಬ ಎಚ್ಚರ ಕೊಟ್ಟು ನಿಂತರೆ ನನಗಿನ್ನೇನು ಹೆದರಿಕೆ ಇಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ, ಹೌದಾ, ಆ ಸಾಕ್ಷಿ ದೇವರನ್ನ ಗ್ರಹಣ ಮಾಡಬೇಕಲ್ಲ. ಈಗ ಮತ್ತೂ ಒಂದು ಪ್ರಶ್ನೆ, ನಾಸ್ತಿಕರಿದ್ದಾರೆ, ನಾಸ್ತಿಕರು ಇರ್ತಾರೆ, ಅವರಿಗೂ ಸಾಕ್ಷಿ ಎಂಬುದು ಇರುತ್ತಾ ಇಲ್ವಾ? ಹೌದು ಇರುತ್ತೆ ಅಂದರು. ಮತ್ತೆ ನಾಸ್ತಿಕರ ಸಾಕ್ಷಿ ದೇವರೊಬ್ಬರು ಇದ್ದಾರೆ ಅಂತ ಯಾಕೆ ಗ್ರಹಣ ಮಾಡುತ್ತಾ ಇಲ್ಲ? ಸಾಕ್ಷಿ ಅಂತಿದ್ರೆ ಸಾಕು, ದೇವರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾದರೆ, ನಾಸ್ತಿಕರಿಗೂ ಸಾಕ್ಷಿ ಎಂಬುದಿದೆ, ಅವರು ಯಾಕೆ ದೇವರನ್ನು ಗ್ರಹಣ ಮಾಡುತ್ತಾ ಇಲ್ಲ ಅಂದ್ರೆ ಅವರ ಸಾಕ್ಷಿ ದೇವರನ್ನು ಗ್ರಹಣ ಮಾಡುತ್ತಾ ಇಲ್ಲ. ಅವಾಗಂದ್ರು ಸಾಕ್ಷಿ ಅಂದ್ರೆ ಎಲ್ಲ ಒಂದೇ ಅಲ್ಲ, ಇವರ ಸಾಕ್ಷಿ ಅವರ ಸಾಕ್ಷಿ. ಸಾಕ್ಷಿ ಅಂದ್ರೆ ಒಳಗಿರುವ ಜೀವನ ಸ್ವರೂಪದಲ್ಲಿರುವ ಮನಸ್ಸು, ಸ್ವರೂಪ ದೇಹದಲ್ಲಿ ಮನಸ್ಸಿದ್ರೆ ಸಾಕು, ಅದು ಗ್ರಹಣ ಮಾಡಿಬಿಡುತ್ತೆ ಅಂದ್ರೆ ಆವಾಗ ಹೇಳುತ್ತಾನೆ ಕೃಷ್ಣ, ಸ್ವರೂಪ ದೇಹದಲ್ಲಿ ಮನಸ್ಸಿದ್ರೆ ಅದನ್ನ ಸಾಕ್ಷಿ ಅಂತ ಕರೀತಾರೆ, ಚಿನ್ ಮನಸ್ಸು. ಅದು ಇದ್ರೆ ಸಾಲದಯ್ಯ ನನ್ನನ್ನ ಗ್ರಹಣ ಮಾಡಲಿಕ್ಕೆ, ಅದರೊಳಗೆ ನಾನು ಸಾಕ್ಷಿ ನಾಮಕನಾಗಿದ್ದೇನೆ. ಯಾರಿಗೆ ನನ್ನನ್ನು ಗ್ರಹಣ ಮಾಡಬೇಕಾದ ಯೋಗ್ಯತೆ ಇರುತ್ತೋ ನಾನೇ ಸಾಕ್ಷಿ ಅಂತ ಕರೆಸಿಕೊಂಡು ಅವರ ಮೂಲಕ ನನ್ನ ಗ್ರಹಣ ಮಾಡಿಸ್ತೇನೆ. ಯಾರಿಗೆ ಸಾಕ್ಷಿ ಇದ್ದರೂ ಕೂಡ ಅವರಿಗೆ ನನ್ನನ್ನು ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲವೋ ಅವರಿಗೆ ನಾನು ಗೋಚರನಾಗಲ್ಲ, ಸಾಕ್ಷಿ ಇದ್ರೂ ನಾನು ಗೊತ್ತಾಗಲ್ಲ. ಅದರಿಂದ ನನ್ನನ್ನೇನು ಚಿಂತನೆ ಮಾಡಬೇಕು? ನಮ್ಮ ಸಾಕ್ಷಿ ಅಂದರೆ ನಮ್ಮ ಸ್ವರೂಪ ದೇಹದೊಳಗಿರುವ ಮನಸ್ಸೇನಿದೆ ಆ ಸಾಕ್ಷಿ ಒಳಗಿದ್ದು ಸಾಕ್ಷಿ ಅಂತ ಕರೆಸಿಕೊಂಡ ದೇವರ ಚಿಂತನೆ ಮಾಡಿದರೆ ಆವಾಗ ಅಲ್ಲಿರುವ ದೇವ ತನ್ನನ್ನು ತಾನು ವಿಶೇಷವಾಗಿ ಗ್ರಹಣ ಮಾಡುವಂತೆ ಮಾಡುತ್ತಾನೆ. ಅದಕ್ಕೆ ಹೇಳುತ್ತಾರೆ ಸಾಕ್ಷಿ, ನಾನು ಸಾಕ್ಷಿ, ಇನ್ನೊಂದು ಸಾಕ್ಷಿ ಅಂದರೆ ಎಲ್ಲದರಕ್ಕೂ ಸಾಕ್ಷಿಗಳು ಬೇಕು. ಕೋರ್ಟಲ್ಲಿ ಹೇಳ್ತಾರೆ ಅಂದರೆ ಎಲ್ಲ ನಡೀತಾ ಇದೆಯಲ್ಲ ಅದಕ್ಕೆ ವಿಟ್ನೆಸ್ ನಾನೇ, ವಿಟ್ನೆಸ್ ನಾನೇ, ಸಾಕ್ಷಿ ನಾನೇ. ಇನ್ನೊಂದು ಸಾಕ್ಷಿ, ನಿಮ್ಮ ಸಾಕ್ಷಿ ಒಳಗಿರುವ ಸಾಕ್ಷಿ ನಾನೇ. ಹಾಗಾದರೆ ಏನಾದರೂ ನನಗೆ ಗೊತ್ತಾಗಬೇಕಾ? ಅದು ಭಗವಂತನಿಂದಲೇನೆ ನಮಗೆ ಗೊತ್ತಾಗುವುದು ಅಂತ ಹೇಳಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ.